Many years ago, I read a verse in the Living Bible, Proverbs 14 and verse 14.
Aneka varshagala hinde nanu ondu vachanavanna Living Bible anuvadadalli odikonde nanoktigalu 14:14,
which says the godly man's life is exciting.
Alli ee reetiyagi helutade daivika manushyana jeevitavu utsukateyinda andare romanchanakaravagi kudiruttade anta ide.
So I realize that if my life is not exciting, if I'm bored with my Christian life,
nanu grahisikondiddenappa andre nanna jeevitavu ond reeti utsukateyinda athwa romanchanakaravagi koodilla mattu nanna kraista jeevitadottige nanu besaragondiddene anta andre
I am not a godly man,
nanu daivika manushanalla embudagi grahisikonde.
And
mattu
if you're honest, most Christians that I've met would not say that their life is exciting. Their Christian life, I mean.
ನಾನು ಭೇಟಿಯಾದಂತ ಅನೇಕ ಕ್ರೈಸ್ತರು ತಮ್ಮ ಜೀವಿತವು ಉತ್ಸುಕತೆಯಿಂದ ಅಥವಾ ರೋಮಾಂಚನಕರವಾಗಿ ಕೂಡಿದೆ ಎಂದು ಹೇಳುತ್ತಿರಲಿಲ್ಲ. ಅಂದ್ರೆ ನನ್ನ ಅರ್ಥ ಕ್ರೈಸ್ತ ಜೀವಿತವು
making money in the world and think that's exciting. That's only temporary.
ಅನೇಕ ಜನರು ಯೋಚಿಸ್ತಾರೆ ಲೋಕದಲ್ಲಿ ಹಣ ಮಾಡೋದು ನನಗೆ ಬಹಳ ಉತ್ಸುಕತೆ ತರುತ್ತೆ ಅಂತ, ಆದ್ರೆ ಅದು ತಾತ್ಕಾಲಿಕವಾದದ್ದಾಗಿದೆ.
But the mark of a truly godly man is that his Christian life is exciting.
Nijavada daivika manushyana gurutu enappa andre aatana kraista jeevitavu bahala utsukateyinda andre romanchanakariyagi koodiruttade.
And I want to testify that has become true in my life for a number of years.
Nanu sakshikarisalu ishtapadtane adu nanna jeevitadalli nijavagide aneka varshagala kala.
And there are certain reasons.
Adakke nischita karanagalive.
Now I'll tell you some of them.
Adaralli kelavondanna nimage helalu bayisuttene.
First of all, I want to read a verse in Matthew 4 and verse 4.
ಮೊದಲನೆಯದಾಗಿ ನಾನು ಮತ್ತಾಯ 4:4 ವಚನವನ್ನ ಓದಲು ಇಷ್ಟಪಡುತ್ತೇನೆ.
And if you take me seriously, it can be true in your life too.
ನಾನು ಹೇಳುವಂತದ್ದನ್ನ ನೀವು ಗಂಭೀರವಾಗಿ ತೆಗೆದುಕೊಳ್ಳೋದಾದ್ರೆ ನಿಮ್ಮ ಜೀವಿತದಲ್ಲೂ ಅದು ನಿಜ ಆಗುತ್ತೆ.
There's no partiality with God.
ದೇವರಲ್ಲಿ ಪಕ್ಷಪಾತವಿಲ್ಲ.
He treats every human being just the same.
ದೇವರು ಪ್ರತಿ ಮಾನವನನ್ನು ಒಂದೇ ಸಮನಾಗಿ ಕಾಣುತ್ತಾರೆ.
But there are laws.
ಆದ್ರೆ ಅದಕ್ಕೆ ನಿಯಮಗಳಿವೆ.
And it's just like, you know, you read so much in the internet about eating the right type of food if you want to live healthy and you want to live long.
Adiyatara pandre neevu internet alli oduttiralva neevu aarogyavagi badukabeku andre bahukala badukabeku andre entaha aaharavanna tegedukollabeku annuvanta vishayavanna odi tilidukolluttiralva.
And many people take that seriously.
Aneka janaru ee vishayavanna gambhiravagi tegedukolluttare.
Don't eat all this too much stuff which is full of oil and all that, you can many other things like that, too many sweets.
ಎಣ್ಣೆ ಪದಾರ್ಥಗಳನ್ನು ಕಡಿಮೆ ಮಾಡ್ರಿ ಮತ್ತು ಸಿಹಿಯನ್ನು ತಿನ್ನುವುದನ್ನು ಕಡಿಮೆ ಮಾಡ್ರಿ ಅನ್ನುವಂತಹ ಸಲಹೆಗಳು ಇಂಟರ್ನೆಟ್ ಅಲ್ಲಿ ನಿಮಗೆ ಸಿಗುತ್ತವೆ.
And many people take that seriously because they do want to be healthy and they do want to live long.
ಅನೇಕ ಜನರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಯಾಕಂದ್ರೆ ಅವರು ಆರೋಗ್ಯವಂತರಾಗಿರಬೇಕು ಅಂತ ಬಯಸುತ್ತಾರೆ ಮತ್ತು ಬಹುಕಾಲ ಬದುಕಬೇಕು ಅಂತ ಬಯಸುತ್ತಾರೆ.
So if we take God's laws in the same way spiritually, we'll experience that exciting Christian life.
ನೀವು ದೇವರ ನಿಯಮಗಳನ್ನು ಆತ್ಮಿಕವಾಗಿ ಗಂಭೀರವಾಗಿ ತೆಗೆದುಕೊಳ್ಳೋದಾದ್ರೆ ನಿಮ್ಮ ಕ್ರೈಸ್ತ ಜೀವಿತವು ಕೂಡ ರೋಮಾಂಚನಕಾರಿಯಾಗಿರುವುದನ್ನು ಅನುಭವಿಸುತ್ತೀರಿ.
Matthew 4 verse 4.
ಮತ್ತಾಯ 4:4 ವಚನ.
First of all, man shall not live on bread alone, but on every word that proceeds out of the mouth of God.
ಮನುಷ್ಯನು ರೊಟ್ಟಿ ಮಾತ್ರದಿಂದಲೇ ಜೀವಿಸುವುದಿಲ್ಲ, ಆದರೆ ದೇವರ ಬಾಯೊಳಗಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಜೀವಿಸುವನು.
And to me, the most important word in that sentence is the word every.
ನನಗೆ ಈ ವಚನದಲ್ಲಿ ಬಹಳ ಪ್ರಮುಖವಾದಂತ ಪದ ಯಾವುದಪ್ಪ ಅಂದ್ರೆ ಪ್ರತಿಯೊಂದು.
Man shall not live by food alone.
ಮನುಷ್ಯನು ಆಹಾರ ಮಾತ್ರದಿಂದಲೇ ಜೀವಿಸುವುದಿಲ್ಲ.
He's not saying food is not necessary. Food is necessary.
ಆಹಾರವು ಅತ್ಯವಶ್ಯಕವಲ್ಲ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಆಹಾರವು ಅತ್ಯವಶ್ಯಕವಾಗಿದೆ.
But there's something more important than that.
ಆದ್ರೆ ಅದಕ್ಕಿಂತ ಮತ್ತೊಂದು ಪ್ರಮುಖವಾದದ್ದಾಗಿದೆ.
Not the word of God, but every word that proceeds from God's mouth.
ದೇವರ ವಾಕ್ಯವಲ್ಲ, ಆದರೆ ದೇವರ ಬಾಯೊಳಗಿಂದ ಹೊರಡುವ ಪ್ರತಿಯೊಂದು ಮಾತು ಅಂತ ಇಲ್ಲಿ ಹೇಳಲ್ಪಟ್ಟಿದೆ.
Now I've studied this book, the Bible, for 64 years.
ನಾನು ಈ ಸತ್ಯವೇದದ ಪುಸ್ತಕವನ್ನ ಕಳೆದ 64 ವರ್ಷಗಳಿಂದ ಓದಿದ್ದೇನೆ ಮತ್ತು ಅಧ್ಯಯನ ಮಾಡಿದ್ದೇನೆ.
And I'm not exaggerating when I say that.
ನಾನು ಇದನ್ನು ಹೇಳುವಾಗ ತುಂಬಾ ಹಿಗ್ಗಿ ಮಾತನಾಡುತ್ತಿಲ್ಲ.
From the time I was born again at the age of 19.
ನಾನು 19ನೇ ವಯಸ್ಸಿನಲ್ಲಿರುವಾಗ ಹೊಸದಾಗಿ ಹುಟ್ಟಿದಂದಿನಿಂದ
I began to study the Bible seriously.
ನಾನು ಸತ್ಯವೇದವನ್ನ ಬಹಳ ಗಂಭೀರವಾಗಿ ಅಧ್ಯಯನ ಮಾಡಲು ಪ್ರಾರಂಭಿಸಿದೆ.
And
ಮತ್ತು
I took the Bible as God's word.
ನಾನು ಸತ್ಯವೇದವನ್ನ ದೇವರ ವಾಕ್ಯವೆಂಬುದಾಗಿ ತೆಗೆದುಕೊಂಡೆ.
In the beginning,
ಆರಂಭದಲ್ಲಿ,
because people told me it was God's word, I had no proof for it.
ಜನರು ನನಗೆ ಹೇಳಿದ್ರು ಇದು ದೇವರ ವಾಕ್ಯ ಎಂಬುದಾಗಿ, ನನಗೆ ರುಜುವಾತು ಇರಲಿಲ್ಲ.
Then over a period of time in my early days, there were a few people I met now and then who seemed to have a radiance about their Christian life.
ಸಮಯ ಕಳೆದಂತೆ ನನ್ನ ಆರಂಭದ ದಿನಗಳಲ್ಲಿ ಕೆಲವು ಜನರನ್ನ ನಾನು ಆಗಾಗ್ಗೆ ಭೇಟಿಯಾಗಿದ್ದೇನೆ. ಅವರು ತಮ್ಮ ಕ್ರೈಸ್ತ ಜೀವಿತದ ಬಗ್ಗೆ ಬಹಳ ಪ್ರಕಾಶಮಾನವನ್ನ, ಅಂದರೆ ಹೊಳಪನ್ನ ಹೊಂದಿದ್ದರು.
ಮೇಬಿ ಒನ್ ಇನ್ ಎ ಥೌಸಂಡ್ ಬಿಲೀವರ್ಸ್,
ಈ ರೀತಿ ಹೇಳಬಹುದು, ಸಾವಿರದಲ್ಲಿ ಒಬ್ಬ ವಿಶ್ವಾಸಿ ಎಂಬುದಾಗಿ. ಅವರ ಕ್ರೈಸ್ತ ಜೀವಿತದ ಕುರಿತಾಗಿ ಒಂದು ಹೊಳಪು ಅಥವಾ ಪ್ರಕಾಶಮಾನ ಅನ್ನುವಂಥದ್ದು ಕಂಡು ಬರ್ತಾ ಇತ್ತು.
When I got to talk to them, I found two things true of them.
ನಾನು ಅವರೊಟ್ಟಿಗೆ ಮಾತನಾಡುವಾಗ ಎರಡು ಸಂಗತಿಗಳನ್ನ ಕಂಡುಕೊಂಡೆ, ಅದು ಅವರಲ್ಲಿ ನಿಜವಾಗಿತ್ತು.
Not only them, but in my entire lifetime I may have found a few radiant Christians.
ಅವರು ಮಾತ್ರ ಅಲ್ಲ, ನನ್ನ ಇಡೀ ಕ್ರೈಸ್ತ ಜೀವಿತದಲ್ಲಿ ನಾನು ಕೆಲವರಲ್ಲಿ ಕಂಡುಕೊಂಡಿದ್ದೇನೆ, ಅವರು ಹೊಳಪಿನಿಂದ, ಅಂದ್ರೆ ಪ್ರಕಾಶಮಾನವಾಗಿರುವಂತ ಕ್ರೈಸ್ತರಾಗಿದ್ದರು.
But there's two things I found true of all of them.
ಅವರೆಲ್ಲರಲ್ಲಿ ಎರಡು ಸಂಗತಿಗಳನ್ನ ನಾನು ನಿಜವೆಂಬುದಾಗಿ ಕಂಡುಕೊಂಡಿದ್ದೇನೆ.
One was they believed the Bible to be the word of God from cover to cover. Every one of them.
ಅದರಲ್ಲಿ ಮೊದಲನೆಯದು, ಅವರಲ್ಲಿ ಪ್ರತಿಯೊಬ್ಬರು ಕೂಡ ಸತ್ಯವೇದವನ್ನ ಮೊದಲ ಹಾಳೆಯಿಂದ ಕೊನೆ ಹಾಳೆವರೆಗೂ ಕೂಡ ದೇವರ ವಾಕ್ಯವೆಂಬುದಾಗಿ ನಂಬಿಕೊಂಡಿದ್ದಾರೆ ಪ್ರತಿಯೊಬ್ಬರು.
And the second was they all had an experience of being filled with the Holy Spirit.
ಎರಡನೆಯದಾಗಿ, ಅವರಲ್ಲಿ ಪ್ರತಿಯೊಬ್ಬರು ಕೂಡ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದರ ಅನುಭವವನ್ನು ಪಡೆದುಕೊಂಡಿದ್ದಾರೆ.
So I realized that these are the two things I must have. One, believe the Bible is God's word. And the other, be filled with the Holy Spirit.
ನಾನು ಗ್ರಹಿಸಿಕೊಂಡಿದ್ದೇನೆ ಈ ಎರಡು ಸಂಗತಿಗಳನ್ನ ನನ್ನ ಜೀವಿತದಲ್ಲಿ ಹೊಂದಿಕೊಳ್ಳಬೇಕು ಎಂದು. ಮೊದಲನೆಯದಾಗಿ, ನಾನು ಸತ್ಯವೇದವನ್ನ ದೇವರ ವಾಕ್ಯವೆಂಬುದಾಗಿ ನಂಬಬೇಕು. ಎರಡನೆಯದಾಗಿ, ನಾನು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು.
So today people ask me, why do I believe the Bible to be God's word?
ಇವತ್ತು ಜನರು ನನಗೆ ಕೇಳುತ್ತಾರೆ, ಯಾಕೆ ನೀವು ಸತ್ಯವೇದವನ್ನ ದೇವರ ವಾಕ್ಯ ಎಂಬುದಾಗಿ ನಂಬಿಕೊಂಡಿದ್ದೀರಿ ಅಂತ.
Those days I would say because I the most godly people I've met believe it.
ಆ ದಿನಗಳಲ್ಲಿ ನಾನು ಈ ರೀತಿಯಾಗಿ ಹೇಳುತ್ತಿದ್ದೆ, ಅನೇಕ ದೈವಿಕ ಜನರನ್ನ ನಾನು ಭೇಟಿಯಾಗಿದ್ದೇನೆ, ಅವರು ಅದನ್ನ ನಂಬಿಕೊಂಡಿದ್ದರು ಅದಕ್ಕಾಗಿ ಅಂತ.
But today I say it's changed my life.
ಆದರೆ ಇವತ್ತು ನಾನು ಹೇಳಬಲ್ಲೆ, ಅದು ನನ್ನ ಜೀವಿತವನ್ನ ಬದಲಾಯಿಸಿದೆ ಎಂಬುದಾಗಿ.
His promises have been fulfilled.
ದೇವರ ವಾಕ್ಯದ ವಾಗ್ದಾನಗಳು ನನ್ನಲ್ಲಿ ನೆರವೇರಿದೆ.
But the important word I hear says every.
ಪ್ರಮುಖವಾದ ಒಂದು ಪದ ಯಾವುದಪ್ಪ ಅಂದ್ರೆ ಪ್ರತಿಯೊಂದು ಅಂತ ಇದೆ.
Now if a person has been a Christian for more than 4 years,
ಒಬ್ಬ ವ್ಯಕ್ತಿಯು ಕಳೆದ 4 ವರ್ಷಗಳಿಗಿಂತ ಹೆಚ್ಚಾಗಿ ಕ್ರೈಸ್ತನಾಗಿದ್ದ ಅಂತ ಅಂದ್ರೆ,
and he is not read the entire Bible,
ಆತನು ಇಡೀ ಸತ್ಯವೇದವನ್ನ ಓದಿಕೊಂಡಿಲ್ಲ ಅಂತ ಅಂದ್ರೆ,
not understood, understanding takes a long time,
ಅರ್ಥ ಮಾಡಿಕೊಳ್ಳೋದು ಅಂತ ಅಲ್ಲ, ಅರ್ಥ ಮಾಡಿಕೊಳ್ಳುವಂತದ್ದು ಸಮಯ ಹಿಡಿಯುತ್ತದೆ,
but not read through the whole Bible from cover to cover,
ಇಡೀ ಸತ್ಯವೇದವನ್ನ ಮೊದಲ ಹಾಳೆಯಿಂದ ಕಡೆ ಹಾಳೆವರೆಗೂ ಓದಿಕೊಂಡಿಲ್ಲ ಅಂತ ಅನ್ನೋದಾದ್ರೆ,
I would say he has no respect for God.
ನಾನು ಹೇಳಬಲ್ಲೆ, ಆತನು ದೇವರ ಬಗ್ಗೆ ಗೌರವವನ್ನ ಹೊಂದಿಲ್ಲ ಅಂತ.
And if any of you are like that, I have to tell you straight to your face, you don't have any respect for the God you claim to believe in.
ನೀವು ಆ ರೀತಿಯಾಗಿ ಇರೋದಾದ್ರೆ ನಿಮ್ಮ ಮುಖಕ್ಕೆ ನೇರವಾಗಿ ನಾನು ಹೇಳುತ್ತೇನೆ, ನೀವು ಹೇಳುತ್ತೀರಿ ಆತನಲ್ಲಿ ನಂಬಿಕೆ ಇಡ್ತೀನಿ ಅಂತ, ಆದ್ರೆ ನಿಮಗೆ ದೇವರ ಬಗ್ಗೆ ಒಂದು ಸ್ವಲ್ಪವೂ ಕೂಡ ಗೌರವ ಇಲ್ಲ ಅಂತ.
If you've been a believer say 4 years and you have not read the Bible from cover to cover,
ನೀವು ಕಳೆದ 4 ವರ್ಷಗಳಿಂದ ವಿಶ್ವಾಸಿಯಾಗಿದ್ದುಕೊಂಡು ಮೊದಲ ಹಾಳೆಯಿಂದ ಕಡೆಯ ಹಾಳೆವರೆಗೆ ಸತ್ಯವೇದವನ್ನ ಓದಿಲ್ಲಪ್ಪ ಅಂದ್ರೆ ನೀವು ದೇವರ ಬಗ್ಗೆ ಗೌರವ ಹೊಂದಿಲ್ಲ ಅಂತ.
It doesn't take long. If you discipline yourself,
ನಿಮ್ಮನ್ನ ನೀವು ಶಿಸ್ತುಪಡಿಸಿಕೊಂಡ್ರೆ ಅದು ಹೆಚ್ಚು ಸಮಯ ಹಿಡಿಯುವುದಿಲ್ಲ.
And it means you have taken God lightly.
ಅದರ ಅರ್ಥ ನೀವು ದೇವರನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿದ್ದೀರಿ ಎಂಬುದಾಗಿ.
See, what would you think of a bride whose bridegroom has gone away to long far away place?
ನೀವು ಮದಲಗಿತ್ತಿಯ ಬಗ್ಗೆ ಏನಂತ ಯೋಚನೆ ಮಾಡ್ತೀರಿ? ಮದಲಿಂಗನು ಬಹಳ ದೂರ ಹೋಗಿರ್ತಾನೆ, ದೂರದ ಸ್ಥಳಕ್ಕೆ ತೆರಳಿರುತ್ತಾನೆ.
Says I'm coming back We'll get married as soon as he come back.
ಮದಲಿಂಗನು ಹೇಳುತ್ತಾನೆ, ನಾನು ಹಿಂತಿರುಗಿ ಬರ್ತಾ ಇದ್ದೀನಿ ಅಂತ. ನಾನು ಬಂದ ತಕ್ಷಣ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ.
Supposing he writes a long letter, you know, people are in love with each other can sometimes write long letters.
ಅನೇಕ ಜನರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾರಲ್ಲ, ಅವರು ಉದ್ದನೆಯ ಪತ್ರಗಳನ್ನ ಬರೆಯುವಂತ ಹವ್ಯಾಸ ಇಟ್ಕೊಂಡಿರ್ತಾರೆ.
Say a letter of 30 pages.
ಒಂದು 30 ಹಾಳೆಗಳಿಂದ ಕೂಡಿರುವಂತ ಪತ್ರ ಅಂತ ಅಂದುಕೊಳ್ಳೋಣ.
During she would read every word in it.
ಆಕೆ ಆ ಒಂದು ಪ್ರತಿ ಪದಗಳನ್ನ ಓದುತ್ತಾಳೆ ಅಂತ ನೆನೆಸುತ್ತೀರಾ ನೀವು?
Read here and there and leave it.
Athwa alli alli odibittu hange bitbidtaale mikkiddu.
Aside and pick it up now and then and read a little more.
Matte yavagladru omme tegedukondu matte svalpa oduvantaddu.
If it's like that, I would say she doesn't really love her fiance.
Adu nijavaglu aa reeti agirodadre aakeyu nischitartagondanta varana jothe astu preetiyana hondilla anta artha adu.
She wants to marry him, but maybe because he's a rich man and she can get a lot of benefits by marrying him.
Aake aatanna maduve aguvanta bayake hondirbodu adakke kaarana bandu aata aishwaryavanta antano athwa aataninda aneka saulabhyagalanna padedukollabahudu antano irabahudu.
But she doesn't really love him.
Adare aakiyu aatanna nijavagiyu preetisuttiruvudilla.
And I would say a person who doesn't read God's word and hasn't read it in 4 years would say he doesn't really love God. No.
ನಾನು ಹೇಳಬಲ್ಲೆ, ಒಬ್ಬ ವ್ಯಕ್ತಿಯು ದೇವರ ವಾಕ್ಯವನ್ನ ಓದುತ್ತಿಲ್ಲ ಮತ್ತು ಕಳೆದ 4 ವರ್ಷದಲ್ಲಿ ಆತ ವಾಕ್ಯವನ್ನೇ ಓದಿಲ್ಲ ಅಂದ್ರೆ ಆತನು ದೇವರನ್ನ ನಿಜವಾಗಿ ಪ್ರೀತಿಸುತ್ತಿಲ್ಲ ಅಂತ ಅರ್ಥ.
He wants all the benefits he can get from God, like this bride wants to marry a rich man.
ಹೇಗೆ ಮದಲಗಿತ್ತಿಯು ಮದಲಿಂಗನು ಐಶ್ವರ್ಯವಂತನು ಅಂತ ಮದುವೆ ಆಗ್ತಾಳಲ್ಲ, ಹಾಗೆ ಆತನು ದೇವರಿಂದ ಸಿಗಬೇಕಾದ ಸೌಲಭ್ಯವನ್ನು ಪಡೆದುಕೊಳ್ಳಲು ಬಯಸುತ್ತಾನಷ್ಟೇ.
Live in a grand house and have a fine car and all those advantages.
ಮದಲಗಿತ್ತಿಯು ಆತನಿಂದ ದೊಡ್ಡ ಮನೆ, ಒಳ್ಳೆಯ ಕಾರು ಮತ್ತು ಎಲ್ಲಾ ಲಾಭವನ್ನು ಅಪೇಕ್ಷಿಸುತ್ತಾಳಲ್ಲ, ಹಾಗೆ.
But doesn't really love him because when he took all the trouble to write that long letter, she just read a few pages here and there.
ಆದ್ರೆ ಆಕೆಯು ಆತನಲ್ಲಿ ಪ್ರೀತಿ ಹೊಂದಿಲ್ಲ, ಯಾಕಂದ್ರೆ ಆತನು ಈಕೆಯ ಮೇಲೆ ಪ್ರೀತಿ ಶ್ರಮ ತೆಗೆದುಕೊಂಡು ಉದ್ದನೆಯ ಪತ್ರ ಬರೆದಿರುತ್ತಾನೆ. ಆದ್ರೆ ಆಕೆಯು ಸ್ವಲ್ಪ ಹಾಳೆಗಳನ್ನ ಮಾತ್ರ ಓದುತ್ತಾಳಷ್ಟೇ.
Now apply that to your attitude towards God's word.
ಅದನ್ನ ನೀವು ದೇವರ ವಾಕ್ಯದ ಕಡೆಗೆ ನೀವು ಹೊಂದಿರುತ್ತಿರಲ್ಲ ಮನೋಭಾವದೊಟ್ಟಿಗೆ ಅನ್ವಯಿಸಿಕೊಳ್ಳಿರಿ.
I see this verse mean that if you really want to live the type of life God wants you to live, an exciting life,
ಈ ವಚನದ ಅರ್ಥವನ್ನ ನಾನು ಈ ರೀತಿಯಾಗಿ ನೋಡುತ್ತೇನೆ, ನೀವು ನಿಜವಾಗಿಯೂ ದೇವರು ಬಯಸುವಂತ ಉತ್ಸುಕತೆಯ ಜೀವಿತವನ್ನ ಜೀವಿಸಬೇಕು ಎಂಬ ಬಯಕೆಯನ್ನ ನೀವು ಹೊಂದಿರೋದಾದ್ರೆ,
you have to take every word of God,
ನೀವು ದೇವರ ಪ್ರತಿಯೊಂದು ಪದವನ್ನ ಅಂದ್ರೆ ಮಾತನ್ನ ತೆಗೆದುಕೊಳ್ಳಬೇಕಾಗುತ್ತದೆ,
as his word. Believe it's all inspired.
ಆತನ ವಾಕ್ಯವನ್ನ ನೀವು ನಂಬಬೇಕು, ಅದು ನಿಜವಾಗ್ಲೂ ಸ್ಫೂರ್ತಿದಾಯಕವಾಗಿದೆ ಅಂತ.
And then you will really live. Man shall live by every word that proceeds from the mouth of God. I hope you will never forget that sentence.
ಆಗ ನೀವು ಜೀವಿಸುತ್ತೀರಿ ಅಂದ್ರೆ ದೇವರ ಬಾಯೊಳಗಿನಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಜೀವಿಸುವನು ಎಂಬುದಾಗಿ ಇಲ್ಲಿ ಬರೆದಿದೆ ಅಂತ. ನಾನು ನಿರೀಕ್ಷಿಸುತ್ತೇನೆ ಈ ವಾಕ್ಯವನ್ನ ನೀವು ನೆನಪಿಡುತ್ತೀರಿ ಅಂತ.
That you will live spiritually that exciting life only if you take every single word of God seriously.
ಆಗ ನೀವು ಆತ್ಮಿಕವಾಗಿ ಬಹಳ ರೋಮಾಂಚನಕಾರಿಯಾಗಿ ಅಂದ್ರೆ ಉತ್ಸುಕತೆಯಿಂದ ಜೀವಿಸುತ್ತೀರಿ, ಅದು ಯಾವಾಗಪ್ಪ ಅಂದ್ರೆ ನೀವು ದೇವರ ಪ್ರತಿಯೊಂದು ಮಾತನ್ನ ಅಂದ್ರೆ ವಾಕ್ಯವನ್ನ ಗಂಭೀರವಾಗಿ ತೆಗೆದುಕೊಂಡಾಗ ಮಾತ್ರ ಇದು ಸಾಧ್ಯ.
Now I remember the first time I read through the Bible, I took about 6 months, I think, 6 or 7 months after I was born again to read the whole Bible.
ನನಗಿನ್ನು ನೆನಪಿದೆ, ನಾನು ಹೊಸದಾಗಿ ಹುಟ್ಟಿದ ನಂತರ ಸತ್ಯವೇದವನ್ನು ಪೂರ್ತಿಯಾಗಿ ಓದಲು 6 ರಿಂದ 7 ತಿಂಗಳು ತೆಗೆದುಕೊಂಡಿದ್ದೆ.
I didn't understand most of it, sure. Even now I can't say I understand every part of it.
ನಾನು ಹೆಚ್ಚಾಗಿ ಅಷ್ಟು ಅರ್ಥ ಮಾಡಿಕೊಂಡಿರಲಿಲ್ಲ ಆಗ ನಿಶ್ಚಯವಾಗಿ, ಆದರೆ ನಾನು ಈಗ ಅದರ ಪ್ರತಿಯೊಂದು ಭಾಗವನ್ನು ಅರ್ಥ ಮಾಡಿಕೊಂಡಿರಲಿಲ್ಲ.
Understanding has developed and as I have my understanding has developed, my life has changed.
ನಾನು ಅರ್ಥ ಮಾಡಿಕೊಳ್ಳುವಂತ ಹವ್ಯಾಸವನ್ನ ಬೆಳೆಸಿಕೊಂಡ ಹಾಗೆ ನನ್ನ ಜೀವಿತವು ಬದಲಾಗತೊಡಗಿತು.
But I can say this.
ಆದ್ರೆ ನಾನು ಇದನ್ನು ಹೇಳಬಲ್ಲೆ.
That because I took that attitude towards God's word, to respect his word.
ನಾನು ದೇವರ ವಾಕ್ಯದ ಕಡೆಗೆ ತೆಗೆದುಕೊಂಡ ಮನೋಭಾವ ಏನಾಗಿತ್ತಪ್ಪ ಅಂದ್ರೆ ನಾನು ಆತನ ವಾಕ್ಯವನ್ನ ಗೌರವಿಸುವುದಾಗಿತ್ತು.
It changed my attitude towards sin.
ಅದು ಪಾಪದ ಕಡೆಗಿನ ನನ್ನ ಮನೋಭಾವವನ್ನು ಸಹ ಬದಲಾಯಿಸಿತು.
When we respect the word of God, It'll change our attitude towards sin.
ನಾವು ದೇವರ ವಾಕ್ಯವನ್ನ ಗೌರವಿಸಲು ಆರಂಭಿಸಿದಾಗ ಅದು ನಮ್ಮ ಪಾಪದ ಕಡೆಗಿನ ಮನೋಭಾವವನ್ನು ಸಹ ಬದಲಾಯಿಸುತ್ತದೆ.
Let me read you another verse in 2 Timothy and chapter 3 and verse 16.
ನಾನು ನಿಮಗೆ ಮತ್ತೊಂದು ವಚನವನ್ನ ಓದ ಬಯಸುತ್ತೇನೆ. 2 ತಿಮೊಥಿ 3ನೇ ಅಧ್ಯಾಯ 16ನೇ ವಚನ.
2 Timothy 3:16.
2 ತಿಮೊಥಿ 3ನೇ ಅಧ್ಯಾಯ 16ನೇ ವಚನ.
Here again, the important word is that first word, all.
ಇಲ್ಲಿ ಮತ್ತೊಮ್ಮೆ ಪ್ರಮುಖವಾದ ಪದ ಮೊದಲಿಗೆ ಬರುವಂತದ್ದು ಯಾವುದಪ್ಪ ಅಂದ್ರೆ ಎಲ್ಲ ಅಂತ, ಅಂದ್ರೆ ಪ್ರತಿಯೊಂದು.
All scripture is inspired by God.
ಎಲ್ಲ ಬರಹವು ದೈವ ಪ್ರೇರಣೆಯಿಂದ ಕೊಡಲ್ಪಟ್ಟಿದೆ.
It's like saying, to use the illustration of the girl whose fiance has written a long 30-page letter.
ಅದು ಈ ದೃಷ್ಟಾಂತದ ರೀತಿಯಲ್ಲಿ ಒಬ್ಬ ಹುಡುಗಿಗೆ ತನ್ನ ನಿಶ್ಚಿತಾರ್ಥಗೊಂಡಂತ ವರನು ಒಂದು 30 ಹಾಳೆಗಳ ಪತ್ರವನ್ನ ಬರೆದಂತೆ.
Every word in that letter was written by your fiance.
ಅದರಲ್ಲಿರುವಂತ ಎಲ್ಲ ಅಂದ್ರೆ ಪ್ರತಿಯೊಂದು ಪದವು ಅಂದ್ರೆ ಮಾತು ತನ್ನ ನಿಶ್ಚಿತಾರ್ಥಗೊಂಡ ವರನಿಂದ ಬರೆದದ್ದಾಗಿದೆ. ಅದರಲ್ಲಿ ಬರೆದಂತ ಭಾಗಗಳು ಮತ್ತೊಬ್ಬರಿಂದ ಬರೆಯಲ್ಪಟ್ಟಿದೆ.
Are you interested in reading what the one you're going to get married to?
ನೀವು ಯಾರನ್ನ ಮದುವೆ ಆಗಬೇಕು ಅಂತ ಹೊರಟಿದಿರಲ್ಲ, ಅವರು ಬರೆದದ್ದನ್ನ ಓದುವುದರಲ್ಲಿ ನಿಮಗೆ ಆಸಕ್ತಿ ಇದೆನಾ?
It's written to you. Do you really love him?
ಅದು ನಿಮಗೆ ಬರೆಯಲ್ಪಟ್ಟಿದೆ, ನೀವು ನಿಜವಾಗಿಯೂ ಆತನನ್ನ ಪ್ರೀತಿಸುತ್ತೀರಾ?
Or are you only interested in getting the benefits you can get by marrying him one day?
ಆದ್ರೆ ಒಂದು ದಿನ ಆತನನ್ನ ಏನ್ ಮದುವೆ ಆಗ್ತಿರಲ್ಲ, ಆತನಿಂದ ಬರುವಂತ ಲಾಭ ಸೌಲಭ್ಯಗಳಲ್ಲಿ ಮಾತ್ರ ನಿಮಗೆ ಆಸಕ್ತಿ ಇದೆನಾ?
For many Christians, their relationship with God is, what can I get from him?
ಅನೇಕ ಕ್ರೈಸ್ತರು ದೇವರೊಟ್ಟಿಗಿನ ಸಂಬಂಧ ಯಾವ ತರ ಇದೆಯಪ್ಪ ಅಂದ್ರೆ ಆತನಿಂದ ನಾನು ಏನು ಪಡೆದುಕೊಳ್ಳಬಹುದು ಎಂಬುದಾಗಿದೆ ಅಷ್ಟೇ.
Can he make my life a little more comfortable?
ನನ್ನ ಜೀವಿತವನ್ನ ಇನ್ನೂ ಸ್ವಲ್ಪ ಅನುಕೂಲಕರವಾಗಿ ಮಾಡಿಕೊಳ್ಳಬಹುದಾ?
Can he answer my prayers? And if life gets a little difficult, then they have questions.
ಆತನು ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಕೊಡಬಹುದಾ ಎಂಬುದಾಗಿರುತ್ತದೆ. ಅವರ ಜೀವಿತಗಳು ಕಷ್ಟದ ಸ್ಥಿತಿಗೆ ಹೋದಾಗ ಅವರಲ್ಲಿ ಪ್ರಶ್ನೆಯೂ ಮೂಡುತ್ತದೆ.
What would you think of this girl who said he was very much in love with that man and then one day he lost his job?
Idara bagge yochisri, ondu hudugi heltale aa huduganalli nanu preeti hondiddene anta, ondu dina aa huduganu udyogavanna kaladukondu bidtane.
Or he lost his wealth and fortune and everything.
Aatanu tana adrushtavanna mattu sampattanna ellavannu kuda kaladukondu bidtane.
She decides, I don't want to marry him, if not really in love.
Aake nirdharisthale nanu madhuve aagodilla aatananna anta. Adara artha yenu? Nijavaglu aatanalli preeti hondilla anta.
All scripture, every single word of scripture is inspired by God.
Ella barahavu andre devara vakyadalli bariyalpattanta pratiyondu barahavu daiva preraneyinda kodalpattide.
And the margin of my Bible said it was breathed by God.
Nana satyavedada anchinalli ee reetiyagi bariyalpattide, devara usirininda kodalpattide anta.
And it is profitable.
Adu nijavagiyu labhadayakavagide.
Now, if you knew of some business on earth that would really be profitable, a lot of people are making money on it, like people go to the stock market and they make a lot of money and people go into it.
Nimige tilidu bandre ee reetiyagi yavado ondu vyaparavu hana maduvantaddagide ee lokadalli anta kelalpattaga neevu ee ondu share marketiyalli anekaru hana madalu hudike edtare, janaru adakke mugi biltare hogi.
If you really believe that a certain avenue was, there's no risk of failure, I mean the stock market is tremendous risk of failure.
Share marketiyu yavaglu vaifalyada apayadalliruttade, adare neevu nambutiri yavado ondu vyaparavu ವೈಫಲ್ಯದ ಅಪಾಯದಲ್ಲಿಲ್ಲ ಅಂತ.
But if there was some avenue of business where there was absolutely no risk of failure but tremendous possibility of making profit, I think a lot of people would jump for it.
ಯಾವುದೋ ಒಂದು ವ್ಯಾಪಾರವು ವೈಫಲ್ಯದ ಅಪಾಯದಲ್ಲಿಲ್ಲ, ಆದರೆ ಹೆಚ್ಚು ಹಣ ಮಾಡಬಹುದು ಅದರಲ್ಲಿ ಮತ್ತು ಲಾಭದಾಯಕ ಮಾಡಿಕೊಳ್ಳಬಹುದು ಅದರಲ್ಲಿ ಎಂದು ಜನರು ತಿಳಿದುಕೊಂಡಾಗ ಅದಕ್ಕೆ ಎಲ್ಲರೂ ಹೋಗಿ ಮುಗಿಬೀಳುತ್ತಾರೆ.
And here it says all scriptures profitable. I'm going to make profit from it.
ಇಲ್ಲಿ ಹೇಳಲ್ಪಟ್ಟಿದೆ ಎಲ್ಲ ಬರಹವು ಲಾಭದಾಯಕವಾಗಿದೆ ಅಂತ. ಹಾಗಾದ್ರೆ ಅದನ್ನ ಲಾಭದಾಯಕ ಮಾಡಿಕೊಳ್ಳ್ರಿ.
I can testify that it's really changed my life, it's changed my family life.
ನಾನು ಅದನ್ನ ಸಾಕ್ಷೀಕರಿಸಲು ಇಷ್ಟಪಡುತ್ತೇನೆ. ಅದು ನಿಜವಾಗಿಯೂ ನನ್ನ ಜೀವಿತವನ್ನು ಬದಲಾಯಿಸಿತು ಮತ್ತು ನನ್ನ ಕುಟುಂಬ ಜೀವಿತವನ್ನು ಸಹ ಬದಲಾಯಿಸಿತು.
It's changed the way I brought up my children.
ನನ್ನ ಮಕ್ಕಳನ್ನು ಬೆಳೆಸುವಂತ ಮಾರ್ಗವು ಸಹ ಬದಲಾಯಿತು.
And many other things in my life.
ಮತ್ತು ನನ್ನ ಜೀವಿತದ ಅನೇಕ ಸಂಗತಿಗಳು ಕೂಡ ಬದಲಾಯಿತು.
It's given me health. God's word.
ದೇವರ ವಾಕ್ಯವು ನನ್ನ ಜೀವಿತದಲ್ಲಿ ನನಗೆ ಆರೋಗ್ಯವನ್ನ ತಂದುಕೊಟ್ಟಿತು.
It's profitable for teaching, reproof, correction, training in righteousness.
ಆ ವಾಕ್ಯವು ಎಲ್ಲ ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿಯ ಶಿಕ್ಷಣಕ್ಕೂ ಉಪಯುಕ್ತವಾಗಿದೆ ಅಂತ ಹೇಳಲ್ಪಟ್ಟಿದೆ ಅಲ್ಲಿ.
So that
ಆದ್ದರಿಂದ
the man of God or the woman of God may be adequate, equipped for every good work.
ದೇವರ ಪುರುಷನು ಅಥವಾ ದೇವರ ಸ್ತ್ರೀಯು ಪರಿಪೂರ್ಣನಾಗಿ ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧನಾಗುವನು ಎಂಬುದಾಗಿ 17ನೇ ವಚನದಲ್ಲಿ ಹೇಳಲ್ಪಟ್ಟಿದೆ.
In other words, God's word trains me to live the type of life I'm supposed to live on this earth.
ನಾನು ಇಹಲೋಕದಲ್ಲಿ ಯಾವ ರೀತಿಯ ಜೀವಿತವನ್ನ ಜೀವಿಸಬೇಕು ಅನ್ನುವಂತ ವಿಷಯಕ್ಕೂ ಕೂಡ ದೇವರ ವಾಕ್ಯವು ನನಗೆ ತರಬೇತಿಯನ್ನ ಗೊಳಿಸಿತು.
The way Adam and Eve did not live.
ಆದಾಮ ಮತ್ತು ಹವ್ವಳು ಆ ರೀತಿಯಾಗಿ ಜೀವಿಸಲಿಲ್ಲ.